ಅಂತ ಕ್ರಿಯೆ. ಕರ್ಮ ಅಂಬುದು ಕರಣ, ಅದು ಪರಮಾತ್ಮನಿಂದ ಪ್ರೇರಿತವಾಗಬೇಕು. ಆದ್ದರಿಂದ ಈಶ್ವರ ಫಲದಾತರು ಸಿದ್ಧವಾಯಿತು. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಇದೆ. ಏನದು? ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯತನಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಕರ್ಮ ಇರಲಿಕ್ಕೆ ದೇವರು ಬೇಕು. ಅಂದಮೇಲೆ ಯಾವ್ದು ದೊಡ್ಡದಾಯ್ತು? ಈಗ ದೇವರು ದೊಡ್ಡವರ. ಈ ಕುಂಬಾರನ ಇವನು ಕಾರ್ಪೆಂಟರ್ ಎಕ್ಸಾಂಪಲ್ ಲಿಮಿಟೆಡ್. ಯಾಕೆ? ಕಾರ್ಪೆಂಟರ್ಗೆ ಏನಿಲ್ಲ, ಆ ಕೊಡ್ಲಿ ಟೂಲ್ಸ್ ಮಾಡಕ್ ಬರೋದೇ ಇಲ್ಲ ಅವನಿಗೆ. ದೇವ್ರಿಗೆ ಆಗಲ್ಲ, ಇಲ್ದವ್ರು ಮಾಡ್ತಾನಂತ. ಚಿಂತ್ಯಾದ್ಭುತ ಶಕ್ತಿ ಸಂಪನ್ನ ಆದ್ರೂ ಕೂಡ ಏನ್ ಮಾಡ್ತಾನೆ? ಇವರಿಗೆ ಚಾನ್ಸ್ ಕೊಡ್ತಾನೆ ಅಷ್ಟೇ ಹೊರತು ದೇವರು ಡಿಪೆಂಡ್ ಆಗಿಲ್ಲ. ದೃಷ್ಟಾಂತದಲ್ಲಿ ಸರ್ವಸಾಮ್ಯ ತಗೋಬಾರದು. ಅರ್ಥ ಆಯ್ತಾ? ಈ ಕೊಡ್ಲಿ ಕಡೆಯವನಿಗೆ ಕೊಡ್ಲಿ ಇಲ್ದ ಹೋದ್ರೆ ಹೇಗ ಮಾಡಕ್ ಸಾಧ್ಯ ಇಲ್ವೋ? ದೇವರಿಗೆ ಆ ಕರ್ಮ ಇಲ್ದವರು ಫಲ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಬಾರದು. ಅದಕ್ಕೆ ದೇವರು ಯಾರೋನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಇವ್ರು ಯಾರು ಅಂಥವರಲ್ಲ. ಈ ಕುಂಬಾರ ನೇಕಾರ ಯಾರು ಕೂಡ ಯಾರಲ್ಲ, ಆ ಕೆಪಾಸಿಟಿ ಇರೋರಲ್ಲ. ಸಿಂಪಲ್ ದೃಷ್ಟಾಂತ ಅಷ್ಟೇ. ಅದಕ್ಕೆ ಏನು ಕೊಟ್ಟರು? ರವ್ಯಂ ಕರ್ಮಚ ಕಾಲಸ್ಥೆ ಅಂತ ಕೊಟ್ರು. ಪರಮಾತ್ಮ ಆಲಿಂದ ಕರ್ತ. ಕುಂಬಾರಾದಿಗಳು ಆಲಿಂದ ಕರ್ತೃಗಳಲ್ಲ, ಡಿಪೆಂಡೆಂಟ್ ಕರ್ತೃಗಳಾದ್ರಿಂದ ಅವರ ಎಕ್ಸಾಂಪಲ್ ಫುಲ್ ತಗೊಳ್ಬಾರದು ಅಂತ ಹೇಳೋದಕ್ಕೆ ಈ ವಾಕ್ಯ ಕೊಟ್ರು. ಅತಃ ಪರಮೇಶ್ವರಶ್ಚೈವ ಕರ್ಮಫಲದಾತೃತ್ವಾತ್ ನಿರತಿಶಯ ಮಹಿಮ್ನಿ ತಸ್ಮಿನ್ ಭಕ್ತಿ ಕರ್ತವ್ಯ ಇತಿ ಸಿದ್ಧ. ಆದ್ದರಿಂದ ಭಗವಂತನಿಗೆ ಪರಕರ್ಮದಾತೃ ಕರ್ತೃತ್ವ ಇರೋದ್ರಿಂದಾಗಿನೇ ಅವನ ಮಹಿಮೆ ನಿರತಿಶಯವಾದ ಮಹಿಮೆಯಾಯಿತು. ನಿರತಿಶಯ ಅಂದ್ರೆ ಏನು? ಅಬ್ಸಲ್ಯೂಟ್. ಆದ್ರೆ ದೇವರಲ್ಲಿ ಎಂತ ಭಕ್ತಿ ಮಾಡ್ಬೇಕು? ನಾವೀಗ ಅಬ್ಸಲ್ಯೂಟ್ ಭಕ್ತಿನೇ ಮಾಡ್ಬೇಕು. ಯಾರು ಅಬ್ಸಲ್ಯೂಟ್ ಕರ್ತೃ ಆಗಿರ್ತಾರೋ ಅವರು ಅಬ್ಸಲ್ಯೂಟ್ ಭಕ್ತಿ ಮಾಡ್ಬೇಕಾದ ಅನಿವಾರ್ಯ. ಇದು ಮುಖ್ಯ. ಅಲ್ಲಿಗೆ ಅಪಾದ ಮುಗಿದು. ಯಾವ ಪಾದ ಇದು? ಭಕ್ತಿ ಪಾದ ಮುಗಿತು. ಇನ್ನು ನೆಕ್ಸ್ಟ್ ಯಾವ್ದೀಗ? ಉಪಾಸನಾ ಪಾದ. ಮೊದಲನೇದಾಗಿ ವೈರಾಗ್ಯ ಪಾದ, ಎರಡನೇದಾಗಿ ಭಕ್ತಿ ಪಾದ, ಮೂರನೇದಾಗಿ ಉಪಾಸನ ಪಾದ, ನಾಲ್ಕನೇದು ಜ್ಞಾನ ಪಾದ. ಈಗ ನಾಲ್ಕು ಪಾದ ಸಾಧನಕ್ಕೆ ನಾಲ್ಕು ಪಾದಗಳು. ಮೂರನೇ ಪಾದ ಹೇಳ್ತಾರೆ, ಉಪಾಸನಾ ಅಸ್ಮಿನ್ ಪಾದೇ ಉಚ್ಚತೆ ಸರ್ವ ಪರಿಜ್ಞಾನ ಪ್ರಥಮತಃ ಉಚ್ಚತೆ. ಇಡೀ ಬ್ರಹ್ಮಸೂತ್ರಗಳಲ್ಲಿ ಲೆಂತಿ ಎಷ್ಟು ಪಾದ ಅಂದ್ರಿದೆ? ತೃತೀಯ ಪಾದ ಭಾರಿ ದೊಡ್ಡ ಪಾದ ಇದೆ. ಮತ್ತೆ ಮೂರನೇ ಅಧ್ಯಾಯ, ಅದಕ್ಕೆ ದೊಡ್ಡ ದೊಡ್ಡ ಅಧ್ಯಾಯ ಕೂಡ ಹೌದು. ಸೂತ್ರಗಳ ಲೆಕ್ಕದಲ್ಲಿ ಅತಿ ಹೆಚ್ಚು ಸೂತ್ರ ಇರೋದು ಮೂರನೇ ಅಧ್ಯಾಯದಲ್ಲಿ. ಅದು ಮೂರನೇ ಪಾದ ಇನ್ನೂ ಶ್ರೇಷ್ಠ. ಯಾಕೆ? ಉಪಾಸನ ಉಪಾಸನ ಭಾರಿ ದೊಡ್ಡದು. ಯಾವಾಗಲೂ ಕೂಡ ಎಷ್ಟೇ ಮಾಡಿದ್ರು ಕೂಡ ಪ್ರೊಸೆಸ್ ಏನೀಗ? ಎಲ್ಲ ವಿಷಯ ಗೊತ್ತಾಯ್ತು. ಪಸ್ತಕತ್ತಿ ಕುತ್ಕೊಂಡ ಅಷ್ಟು ದೂರ ಕೂಡೋದು ನಿಮಿಷದ ಕೆಲಸ. ಅದು ಜರ್ನಿ ಇದೆಯಲ್ಲ, ಆ ಜರ್ನಿ ಎಲ್ಲ ಉಪಾಸನೆ ಇತ್ತಾಗ. ಸೊ ಉಪಾಸನೆ ಜನ್ಮ ಜನಗಳು ಉಪಾಸನೆ ಆಗ್ಬೇಕಲ್ಲ, ಬಹುನಾಮ ಜನ್ಮನಾಮ ಅಂತೆ. ಆದ್ರಿಂದ ಸೂತ್ರಗಳು ಮ್ಯಾಚಿಂಗ್ ಆಗಿ ಏನ್ ಮಾಡ್ಬಿಟ್ಟಿದ್ದಾರೆ? ಜಾಸ್ತಿ ಸೂತ್ರನ ಇಟ್ಬಿಟ್ಟಿದ್ದಾರೆ. ಉಪಾಸನ ಅಸ್ಮಿನ್ ಪಾದೇ ಉಚ್ಯತೆ ಸರ್ವ ಪರಿಜ್ಞಾನಂ ಪ್ರಥಮತಃ ಉಚ್ಯತೆ. ಉಪಾಸನೆಯ ಮೊದಲೇ ಅಂಶ ಯಾವುದು ಅಂತ ಹೇಳ್ತಾರೆ? ಸರ್ವ ಪರಿಜ್ಞಾನಂ. ದೇವ್ರ ಬಗ್ಗೆ ನಾವು ಎಷ್ಟು ಪ್ರಯತ್ನ ಪಡ್ಬೇಕು ತಿಳ್ಕೊಳ್ಳೋಕೆ ಅಂದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮಿನಿಮೈಸ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಗುರು ಮಾನಸ ಮೀಶ ಪದೆ. ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬೇಕ ದೇವರಲ್ಲಿ. ಸರ್ವ ವಿಜ್ಞಾನ ಸರ್ವ ಪರಿಜ್ಞಾನಂ ಪ್ರಥಮತಃ ಉಚ್ಯತೆ. ಕೆಲವು ವಿಷಯದಲ್ಲಿ ಏನ್ ಮಾಡ್ತೇನೆ ನಾವೀಗ ಭಾಳ ಡೀಟೇಲ್ ಆಗಿ ಕೇಳಕ್ ಹೋಗೋದಿಲ್ಲ. ಯಾರೋ ಪಕ್ಕದ ಮನೆ ಯಾರು ಪಾಸ್ ಆಗಿರ್ತಾರೆ, ಪಾಸ್ ಆದ್ರೆ ಪಾಸ್ ಅಷ್ಟೇ, ಮಾರ್ಕ್ಸ್ ಕಾರ್ಡಲ್ಲಿ ನೋಡಕ್ ಹೋಗೋದಿಲ್ಲ ಅವ್ರು, ಫಸ್ಟ್ ಕ್ಲಾಸ್ ಅಲ್ಲ. ಆದ್ರೆ ಸೀಟ್ ಕೊಡೋರು ಏನ್ ಮಾಡ್ತಾನೆ? ಮಾರ್ಕ್ಸ್ ಬೈ ಈಚ್ ಅಂಡ್ ಎವ್ರಿ ಲೈನ್ ನೋಡ್ತಾನೆ. ಅದಕ್ಕೆ ಅದು ಅಡ್ಮಿಷನ್ ಆಕ್ಚುಲಿ ಆಗ್ಬೇಕೀಗ. ಸೊ ಉಪಾಸನೆ ಎಂಬುದೇನೀಗ? ನಾವು ದೇವ್ರು ಮೋಕ್ಷ ಕೊಡೋರಾದ್ರಿಂದ ಅವ್ರಿಗೆ ಎಷ್ಟು ತಿಳ್ಕೊಬೇಕು ನಾವೀಗ? ಎಷ್ಟು ಸಾಧ್ಯ ಜಾಸ್ತಿ ತಿಳ್ಕೊಬೇಕು. ಸರ್ವ ವೇದಾಂತ ಪ್ರತ್ಯಯಂ, ಬಹಳ ಇಂಪಾರ್ಟೆಂಟ್ ಲೈನ್ ಅದು. ಸರ್ವ ಪರಿ ದೇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಇಷ್ಟು ನಮಸ್ ಕೈ ಮುಗಿ ಎಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ತಿಳ್ಕೊಂಡ್ರೆ ಸಾಲದು, ಅತಿ ಹೆಚ್ಚು ತಿಳ್ಕೊಬೇಕು ದೇವ್ರ ಬಗ್ಗೆ. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷಾತ್ವಂ ಅಂತೋ ನಿರ್ಣಯ. ವೇದಾಂತ ಅಂದ್ರೇನು ಅಂತ ಪ್ರಶ್ನೆ ಈಗ. ಸರ್ವ ವೇದ ಅಂತ ಪ್ರತ್ಯಯಂ ಉಭಯರೂಪಿ ದೃಷ್ಟಾದಂತಹ ಇತಿ ವಚನಾತ್ ಭಗವದ್ಗೀತಾ ವಾಕ್ಯ. ಅಂತ ಶಬ್ದ ನಿರ್ಣಯ ಅಂತ ಹೆಸರು. ಸರ್ವ ವೇದ ನಿರ್ಣಯ ನಿರ್ಣಯೋತ್ಪಾತ್ಯ ಜ್ಞಾನ ಬ್ರಹ್ಮ. ಸರ್ವ ವೇದ ವೇದಾಂತ ತಿಳ್ಕೋಬೇಕು ಅಂದ್ರೆ ಉಳಿದವರು ಏನು ಅರ್ಥ ಮಾಡಿದ್ರು ಗೊತ್ತಾ? ಉಪನಿಷತ್ತೆಲ್ಲ ಓದಿಬಿಡಬೇಕು ಅಂತ ಹೇಳಿದ್ರು. ಎಲ್ಲ ಉಪನಿಷತ್ತುಗಳನ್ನು 10 ಉಪನಿಷತ್ತು ಓದಿಬಿಡಬೇಕು ಅಂತ ಹೇಳಿದ್ರು. ಅದ ಅರ್ಥ ಅಲ್ಲ ಇದಕ್ಕೆ. ಸರ್ವ ವೇದಗಳನ್ನು ಓದಿ ಅಷ್ಟೇ ಸಾಲದು, ಮತ್ತೆ ಬರೀ ವೇದ ಪಾರಾಯಣ ಮಾಡ್ತಾ ಕುತ್ಕೊಂಡ್ಬಿಟ್ಟ. ಅಂತ ಅರ್ಥ ನಿರ್ಣಯ ಮಾಡ್ಕೊಂಡು ದೇವ್ರನ್ನ ತಿಳಿಬೇಕೆ ಹೊರತು ಮೆಕ್ಯಾನಿಕಲಿ ದೇವ್ರನ್ನ ತಿಳಿದ್ರು ಅಲ್ಲ, ಸ್ವಲ್ಪ ತಿಳಿದ್ರು ಅಲ್ಲ. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕ್ಬೇಕು ಅಂತ ಹೇಳೋದಕ್ಕೆ ಸರ್ವ ವೇದ ಅಂತ ಪ್ರತ್ಯಯಂ ಚೋದನಾದಿ ಅವಿಶೇಷಾತ್ವಂ. ಸರ್ವ ವೇದ ವಿನಿರ್ಣಯ ನಿರ್ಣಯ ಉತ್ಪಾದ್ಯ ಜ್ಞಾನಂ ಬ್ರಹ್ಮ ಆತ್ಮೇ ದೇವ ಉಪಾಸೀತ ಇತ್ಯಾದಿ ವಿಧೀನಾಂ ತದುಕ್ತ ಯುಕ್ತೀನಾಂ ಚ ಅವಶಿಷ್ಟತ್ವಾತ್ ಉಭಯೋರಪಿ ದೃಷ್ಟೋಂತಹ ಇತಿ ವಚನಾತ್ ಸರ್ವವೇದ ವಿನಿರ್ಣಯ ಉತ್ಪಾದ್ಯ ಜ್ಞಾನಂ ಬ್ರಹ್ಮ. ಸರ್ವವೇದ ವಿನಿರ್ಣಯ ಅಂತ, ಅದರಿಂದ ಬರತಕ್ಕಂತ ಜ್ಞಾನದಿಂದ ಬ್ರಹ್ಮ ಪ್ರೀತನಾಗ್ತಾನೆ. ಸ್ವಲ್ಪ ತಿಳ್ಕೊಂಡ್ರೆ ಅಲ್ಲ. ಆತ್ಮೈತ್ಯವ ಉಪಾಸೀತ ಇತ್ಯಾದಿ ವಿಧೀನಾಂ ತದುಕ್ತ ಯುಕ್ತೀನಾಂ ಚ ಅವಿಶಿಷ್ಟತ್ವ. ಅಲ್ಲಿ ಯಾವುದೇ ಒಂದು ಆತ್ಮೈತ್ಯವ ಉಪಾಸೀತ, ದೇವರನ್ನು ಆತ್ಮಾತ್ರ ಉಪಾಸನೆ ಮಾಡಬೇಕು ಅಂತ ಹೇಳಿದ ಮೇಲೆ ಅಷ್ಟು ಇಟ್ಟೊಂದು ಪೂರ್ತಿ ಅರ್ಥ ರಿಲೇಟಿವ್ ಆಗಿಬಿಟ್ಟಿದ್ರೆ ಅಷ್ಟೋರಿ ಮಾತ್ರ ಅಂತ ಹೇಳಬೇಕಾಯ್ತು. ವಿಶೇಷಣೆ ಹಾಕಿ ಹೇಳಿಲ್ಲ. ಅದಕ್ಕೇನಂತ ಉಪಾಸನೆ ಮಾಡಬೇಕೀಗ? ಸರ್ವವೇದಾಂತ ಪ್ರತ್ಯಯ ಅಂತ ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದು ವಿವರಣೆ. ಉಪಾಸನಾ ನಾಮ ಏತತ್ ಪಾದಾರ್ಥಂ ದರ್ಶಯತಿ ಉಪಾಸನೇತಿ. ಈ ಪಾದದ ಅರ್ಥ ಅಂದ್ರೇನು? ಒಟ್ಟು ಸಾರಾಂಶವನ್ನು ಹೇಳ್ತಾರೆ, ಮೇನ್ ಕಂಟೆಂಟ್ ಆಫ್ ಪಾದ. ಉಪಾಸನಾ ನಾಮ ಬ್ರಹ್ಮ ಜಿಜ್ಞಾಸಾ, ಅದು ಇಂಪಾರ್ಟೆಂಟ್. ಉಪಾಸನೆ ಅಂದ್ರೇನು? ದೇವರನ್ನು ತಿಳಿಯೋದೇ ಉಪಾಸನೆ. ಆ ದೇವರನ್ನು ತಿಳಿಯೋ ಕಾನ್ಸೆಪ್ಟ್ ಬಿಟ್ಬಿಟ್ರೆ ಉಪಾಸನೆ ಆಗೋದಿಲ್ಲ. ಬರೀ ತೀರ್ಥಯಾತ್ರೆ ಮಾಡ್ದ ವೇಸ್ಟ್, ಬರೀ ಯಜ್ಞ ಮಾಡ್ದ ವೇಸ್ಟ್, ಗುರಿನೇ ಇಲ್ಲ ಅವನಿಗೆ. ಬರೀ ದಾನ ಮಾಡ್ದ, ದುಡ್ಡಿತ್ತು ದಾನ ಮಾಡದೆ ಹೋದ ಅಷ್ಟೇನೆ, ಅದು ಯಾವ್ದಿಲ್ಲ ಫಲ. ಅದಕ್ಕೆ ಅದೆಲ್ಲ ಬ್ರಹ್ಮಜ್ಞಾನ ಫಲ ಅಲ್ಲ. ಬ್ರಹ್ಮಜ್ಞಾನವಾಗಬೇಕು ಅಂತಾನೆ ಮಾಡ್ಬೇಕು ಹೊರತು ಇಲ್ಲ ಹೋದ್ರೆ ಉಪಯೋಗ ಬರೋದಿಲ್ಲ. ಸುಮ್ಮನೆ ರಿಸರ್ವೇಷನ್ ಮಾಡಿಸಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅದೆಂದೊಂದು ಡೇಟ್ ಫಿಕ್ಸ್ ಆಗದ ಹೋದ್ರೆ ಏನರ್ಥ? ಅದಕ್ಕೆ ಸುಮ್ಮನೆ ಬಿದ್ದಿರುತ್ತೆ ಅಷ್ಟೇ, ಇನ್ನು ಉಪಯೋಗ ಬರೋದಿಲ್ಲ. ಕರೆಕ್ಟಾಗಿ ಅದನ್ನ ಹೇಳಬೇಕು. ಅದನ್ನ ಹೇಳೋದಕ್ಕೋಸ್ಕರ ಸಾಚ ಭಕ್ತಿ ಭಕ್ತಿ ಸಾಧ್ಯತ್ವ. ಉಪಾಸನೆಗೇನು, ಬ್ರಹ್ಮ ಜಿಜ್ಞಾಸೆಗೆ ಏನು ಬೇಕು? ಯಾವಾಗಲೂ ಭಕ್ತಿ ಬೇಕಿಲ್ಲದವರು ಸಾಧ್ಯ ಇಲ್ಲ. ಜ್ಞಾನ ಸಾಧನತ್ವ ಭಕ್ತಿ ಅನಂತರಂ ಜ್ಞಾನಾತ್ ಪೂರ್ವಮೇವ ಉಚ್ಯತೆ ಇತಿ ಭಾವ. ಅದಕ್ಕೆ ಜ್ಞಾನಕ್ಕೆ ಸಾಧನವಾದದ್ದು ಭಕ್ತಿ. ಅದಕ್ಕೋಸ್ಕರ ಭಕ್ತಿ ಆದ ತಕ್ಷಣ ಉಪಾಸನೆ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಜ್ಞಾನಾತ್ ಪೂರ್ವೇವ ಉಚ್ಯತೆ, ಭಕ್ತಿ ಜ್ಞಾನ ಎಂಬುದು ಫಲ, ಭಕ್ತಿ ಎಂಬುದು ಸಾಧನ. ಅದಕ್ಕೋಸ್ಕರ ಭಕ್ತಿಪಾದ, ಆಮೇಲೆ ಉಪಾಸನಾ ಪಾದ, ಆಮೇಲೆ ಜ್ಞಾನಪಾದ. ಆದ್ಯಾಧಿಕರಣ ತಾತ್ಪರ್ಯ ಮಹಾ ಸರ್ವೇತಿ ಉಪಾಸನಾ ದ್ವಿವಿಧ. ಜ್ಞಾನ ಎರಡು ವಿಧ ಈಗ, ಪರೋಕ್ಷ ಜ್ಞಾನ, ಭಕ್ತಿ, ಅಪರೋಕ್ಷ ಜ್ಞಾನ. ಮಧ್ಯೆ ಏನಿದೆ ಈಗ? ಮಧ್ಯ ಭಕ್ತಿ ಇದೆ, ಗೊತ್ತಾಯ್ತಾ? ಭಕ್ತಿ ಮೊದಲು ಬೇಕು, ಆಮೇಲೆ ಬೇಕು, ಗೊತ್ತಾಯ್ತಾ? ಭಕ್ತಿ ಎಂಬುದು ಎಲ್ಲ ಅನಾದಿ ಕಾಲದಿಂದ ಇರತಕ್ಕಂಥ ಭಕ್ತಿ ಅದು. ಜ್ಞಾನಕ್ಕೆ ಮುಂದೆ ಏನು ರೂಟ್ ಆಗೋದೇ ಭಕ್ತಿ. ಆದ್ರಿಂದ ನಮಗೆ ಬೇರೆಯವರಿಗೆ ಪ್ರಶ್ನೆ ಉತ್ತರ ಕೊಡಕ್ಕೆ ಬರಲ್ಲ. ಈಗ ಭಕ್ತಿ ಮೊದಲು ಜ್ಞಾನ ಬಂದು ಅಂತ ಪ್ರಶ್ನೆ. ಜ್ಞಾನ ಬರೋವರಿಗೂ ಭಕ್ತಿ ಬರೋದಿಲ್ಲ, ಭಕ್ತಿ ಬರೋವರೆಗೂ ಜ್ಞಾನ ಬರೋದಿಲ್ಲ. ಇದೇನು ಕೊನೆ ಹಾಗೆ ಉಳ್ಕೊಂಡ್ಬಿಡ್ತು ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಸ್ವರೂಪದಲ್ಲೇ ಸಾತ್ವಿಕ ಜೀವನಿಗೇನಿದೆ ಭಕ್ತಿ ಇರೋದ್ರಿಂದ ವಿರೋಧ ಇಲ್ಲ. ಇರ್ಫೋರ್ ಭಕ್ತಿ ಆದ್ಮೇಲೆ ಜ್ಞಾನ. ಉದಾಹರಣೆ, ಶ್ರದ್ಧೆಯಿಂದ ಕೆಲಸ ಅಂತೀವಲ್ಲ, ಹಾಕಿ ಶ್ರದ್ಧೆನೇ ಇಲ್ಲದೆ ಹೋಗಿಬಿಟ್ರೆ ಮುಂದೆ ಯಾವ ಕೆಲಸನೂ ಆಗೋದಿಲ್ಲ. ಶ್ರದ್ಧೆಗೆ ಭಕ್ತಿ ಇದ್ದ ಇನ್ನೊಂದು ಹೆಸರು ಅಷ್ಟೆ. ಶ್ರದ್ಧೆಯಿಂದ ಮಾಡೋದು ಕೂಡ ಇರೋದು ಬೆಳೀತದೆ, ವ್ಯಕ್ತ ಆಗೋದು ಬೀಜ ಇದೆ, ದೊಡ್ಡ ಮರ ಆಗುತ್ತೆ. ಎರಡು ವ್ಯಕ್ತ ಆಗೋದಷ್ಟು ಬೆಳಿರಬೇಕು, ಎರಡೆರಡು ಕೆಲಸ ಆಗ್ಬೇಕು. ಬೆಳಕ ಕತ್ತಲಲ್ಲಿ ಪದಾರ್ಥ ಇದೆ, ಕಾಣಲಿಲ್ಲ, ಬೆಳಕ ಹಾಕಿದ್ರೆ ಕಾಣಿಸ್ತು, ಬೆಳೆಯೋದಿಲ್ಲ, ಕಾಣಿಸ್ತದೆ ಅಷ್ಟೇ. ಆದ್ರೆ ಬೀಜ ಹಾಗಲ್ಲ, ಬೀಜ ಬೆಳಿಬೇಕು, ಕಾಣಿಸ್ಬೇಕು, ಎರಡೆರಡು ಆಗ್ಬೇಕು. ಈಗ ಸೊ ಭಕ್ತಿ ನಮ್ಮ ಎರಡು ವಿಧ, ಎರಡು ರೀತಿಯಲ್ಲಿದೆ. ಒಂದು ಸೂಕ್ಷ್ಮ ರೂಪದಲ್ಲಿರೋದ್ರಿಂದ ಅದು ಬೆಳಿಬೇಕು, ಮತ್ತೆ ಬೆಳೆದು ಕಾಣಬೇಕು, ಅದಕ್ಕಾಗಿ ಸಾಧನೆ ಮಾಡಬೇಕು. ಅರ್ಥ ಆಯ್ತಾ? ಅದ್ರ ದೋಷ ಇಲ್ಲ. ಆದ್ಯಾಧಿಕರಣ ತಾತ್ಪರ್ಯ ಮಹಾ ಸರ್ವೇತಿ ಉಪಾಸನಾ ದ್ವಿವಿಧ. ಉಪಾಸನೆ ಎಂಬುದು ಎರಡು ವಿಧ. ಸಮಸ್ತ ಸಚ್ಚಾಸ್ತ್ರಾಭ್ಯಾಸ ರೂಪ ಯಾಮಾಹು ಶ್ರವಣ ಮನನೇ ಇತಿ ಧ್ಯಾನ ರೂಪಾಚ ಇತಿ. ಎಲ್ಲ ಅನುವ್ಯಾಖ್ಯಾನದ ಮಾತುಗಳಿವೆ ಇಷ್ಟು ಕೂಡ. ಸೋಪಾಸನಾ ಚತುರ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ ಅಲ್ಲಿಯ ವಾಕ್ಯ. ಅದನ್ನ ಹೇಳ್ತಾರೆ ಟೀಕಾರಾಯ. ಉಪಾಸನೆ ಎರಡು ವಿಧ. ಸಮಸ್ತ ಸಚ್ಚಾಸ್ತ್ರಾಭ್ಯಾಸ ರೂಪ, ಬರೀ ಶಾಸ್ತ್ರಾಭ್ಯಾಸ ರೂಪ ಅನ್ನಲಿಲ್ಲ, ಸಚ್ಚಾಸ್ತ್ರಾಭ್ಯಾಸ ರೂಪ ಅಂದ್ರು, ಬರೀ ಸಚ್ಚಾಸ್ತ್ರ ಅನ್ನಲಿಲ್ಲ, ಸಮಸ್ತ ಸಚ್ಚಾಸ್ತ್ರಾಭ್ಯಾಸ ರೂಪ ಅಂತ ಹೇಳಿದ್ರು. ಯಾವುದೇ ಒಂದು ಶಾಸ್ತ್ರ ಓದೋದು ಬಿಟ್ಟರು ಕೂಡ ಏನಾಯ್ತು ಅಲ್ಲಿಗೆ? ಆ ಶಾಸ್ತ್ರ ಪ್ರತಿಪಾದ್ಯವಾದ ಭಗವನ್ ಮಹಿಮೆ ಮಿಸ್ ಆಯ್ತು. ಇನ್ನೂ ಹೇಳಿದ್ರೆ ಊಟ ಕೂತಾಗ ಯಾವ್ದು ಬಿಟ್ಟರು ಏನಾಯ್ತು ಅಲ್ಲಿಗೆ? ಬಡಿಸಿದ್ದೆಲ್ಲ ಹೇಗೆ ಊಟ ಮಾಡಬೇಕು ಆ ರೀತಿ ಬಡ್ದಿದ್ದೆಲ್ಲ ಓದ್ಬೇಕು. ಏನು ಶಾಸ್ತ್ರ ಅಂತೀರಿ, ಅದ್ರಲ್ಲಿ ಏನ್ ಮಾಡ್ಬೇಕನ್ನ? ಶಾಸ್ತ್ರ ಶಾಸ್ತ್ರಕ್ಕಾದ್ರೂ ಓದ್ಬೇಕು ಎಲ್ಲ ಶಾಸ್ತ್ರ. ಇಲ್ಲೋದ್ರೆ ಏನಾಗೋದಿಲ್ಲ, ಎಲ್ಲ ಓದ್ದಂತಾಗೋದಿಲ್ಲ. ಪ್ರಸಾದ ಹಾಕಿರ್ತಾರೆ ಹೊಟ್ಟೆ ಬಿಡಕ್ಕೆ, ಸ್ವಲ್ಪ ಮುಟ್ಟ್ಯಾರು ಮುಡ್ತಾನೆ ಜಾತಕ್ಕೆ, ಬಿಟ್ಟೆ ಅಂತ ಆಗಬಾರ್ದು ಅಂತೇಳಿ. ಆ ರೀತಿ ಸರ್ವವೇದಾಂತ ಪ್ರತ್ಯಯ ಸಮಸ್ತ ಸಚ್ಚಾಸ್ತ್ರಾಭ್ಯಾಸ ರೂಪ ಯಾಮಾಹು ಶ್ರವಣ ಮನನೇತಿ. ಅಭ್ಯಾಸ ರೂಪ ಅಂದ್ರೆ ಏನು? ಶ್ರವಣ ಮನನ. ಶ್ರವಣನೆ ಮಾಡದೆ ಹೋದ್ರೆ ಅಭ್ಯಾಸ ಎಂಟ್ರಿನೇ ಇಲ್ಲ, ಮನನ ಮಾಡಿದವರು ಉಳಿಯೋದಿಲ್ಲ. ಶ್ರವಣ ಅಂಬೋದು ಎಂಟ್ರಿ, ಮನನ ಅಂಬೋದು ಗಟ್ಟಿ ಮಾಡೋದು. ಆದ್ರೆ ಶ್ರವಣ ಮನನ ರೂಪ ಇಲ್ದವ್ರು ಮಾಡಕ್ ಬರೋದೇ ಇಲ್ಲ. ಇನ್ನೊಂದು ಯಾವುದು? ಧ್ಯಾನ ರೂಪ. ನೆಕ್ಸ್ಟ್ ಯಾವ್ದು? ಧ್ಯಾನ ರೂಪ. ಈಗ ಎರಡು ಮಾಡ್ಬೇಕು. ಅನೇಕರು ಧ್ವರಿ ಧ್ಯಾನ ಮಾಡ್ತೀವಿ ಅಂತ ಹೇಳಿದ್ರು. ಶ್ರವಣ ಮನನ ಏನ್ ಧ್ಯಾನ ಮಾಡೋದೀಗ ಅವನು? ಸೊ ಪ್ರಾಕ್ಟಿಕಲ್ ಕರ್ಕೊಂಡು ಹೋಗಿ ಏನ್ ಹೇಳಿಲ್ಲ ತೀರ, ಏನ್ ಪ್ರಾಕ್ಟಿಕಲ್ ಏನ್ ಮಾಡ್ಬೇಕು ಅವನು ಕುತ್ಕೊಂಡು? ಏನು ಧ್ಯಾನ ಅಂಬುದು ಪ್ರಾಕ್ಟಿಕಲ್ ಅದು. ಪ್ರಾಕ್ಟಿಕಲ್ ಮುಂಚೆ ಏನಾಗಿರ್ಬೇಕು ಅವನು? ತೀರಿ ತಿಳಿದಿರ್ಬೇಕು. ಅಲ್ಲಿ ಯಾವುದೇ ಪ್ರಾಕ್ಟಿಕಲ್ ಮಾಡೋದು ಕುರಿತು ಒಂದು ಥಿಯರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಮೇಲೆ ಮಾಡ್ಬೇಕು. ಇವತ್ತೇನಾಗಿದೆ, ಬರೀ ಧ್ಯಾನದ ಕ್ಲಾಸ್ ಶುರು ಆಗ್ಬಿಟ್ಟಿವಿ. ಇಲ್ಲಿ ನೋಡಿದ್ರೆ ಧ್ಯಾನ ಇರ್ತದೆ, ನಾಸ್ತಿಕರು ಧ್ಯಾನಕ್ಕೆ ಹೋಗೋದೆ, ಗೊತ್ತಾಯ್ತಾ? ಎಂಥ ಪರ್ವರ್ಟೆಡ್ ನಾಸ್ತಿಕರು ಧ್ಯಾನಕ್ಕೆ ಹೋಗೋದೆ ಅರ್ಥ ಇಲ್ಲದ್ರೆ. ಪರಮಾಸ್ತಿಕನಿಗೆ ಮಾತ್ರ ಧ್ಯಾನ ಮಾಡೋ ಸಾಧ್ಯತೆ ಇರೋದು. ಏನ ಅಲ್ಲ, ಶ್ರವಣ ಮನನ ಧ್ಯಾನ. ಶ್ರವಣವೇ ಧ್ಯಾನ ಆಗಿದ್ರೆ ಏನ್ ಮಾಡ್ತಿದ್ದಿಲ್ಲ? ಧ್ಯಾನ ಮತ್ತೆ ಹೇಳ್ತಿದ್ದಿಲ್ಲ, ಗೊತ್ತಾಯ್ತಾ? ಆದ್ರಿಂದ ಮೂರು ಮಾಡಬೇಕು, ಶ್ರವಣ ಮನನ ಧ್ಯಾನ ಮೂರು ಮಾಡಬೇಕು. ಫಸ್ಟ್ ಶ್ರವಣ ಮಾಡಬೇಕು, ನೆಕ್ಸ್ಟ್ ಮನನ ಮಾಡಬೇಕು, ಕೊನೆ ಹಂತದಲ್ಲಿ ಧ್ಯಾನ ಮಾಡಬೇಕು. ಆದ್ರೆ ಧ್ಯಾನಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಒಂದು ಸಾಧನೆ, ಶ್ರವಣ ಮನನಗಳನ್ನ ಜಾಸ್ತಿ ಮಾಡೋದು ಒಂದು ಗುಂಪು. ಕೆಲವರು ಇರ್ತಾರೆ ಧ್ಯಾನ ಹೆಚ್ಚು ಮಾಡೋದ್ರೆ ಶ್ರವಣ ಮನನ ಮಾಡ್ತಾನೆ ಇರ್ತಾರೆ ಒಂದು ಗುಂಪು. ಇನ್ನೇ ಕೆಲವರು ಶ್ರವಣ ಮರಣಕ್ಕಿಂತ ಶ್ರವಣ ಚೇಂಜ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇನೆ, ಮುಂದೆ ಧ್ಯಾನ ಮಾಡ್ತಾರೆ. ಅಂದ್ರೆ ಪೂರ್ತಿ ಶ್ರವಣ ಮರಣ ಬಿಟ್ಟರೆ ಧ್ಯಾನನೇ ಇಲ್ಲ, ಬಿಟ್ಟೋಯ್ತೀಗ ಒಂದಷ್ಟೇ ಶ್ರವಣ ಮರಣ ಮಾಡಿಬಿಟ್ಟ, ಗೊತ್ತಾರೆ? ಅದನ್ನೇ ಕಂಟಿನ್ಯೂ ಮಾಡಿರೋದು ಒಂದು ಗುಂಪು, ಅದನ್ನ ಧ್ಯಾನಕ್ಕೂ ಉಪಯೋಗಿಸಲು ನೋವು ಗುಂಪು. ಹೇಳಿಲ್ಲ, ಈಗ ಅವ್ನು ಎಂ ಎ ಮಾಡಿಬಿಟ್ಟ, ಅವನು ಯಾವುದೋ ಒಂದು ಬ್ಯಾಂಕ್ ಕೆಲಸಕ್ಕೆ ಸೇರ್ಬೋದು, ಲೆಕ್ಚರ್ ಆಗ್ಬೋದು. ಲೆಕ್ಚರ್ ಆದ್ರೆ ಇನ್ನೂ ಹೆಚ್ಚು ಜ್ಞಾನ ವೃದ್ಧಿಯಾಗುತ್ತೆ, ಇಲ್ಲಿ ಸೇರಿದಾಗ ಪ್ರಾಕ್ಟಿಕಲ್ಲೇ ಬರುತ್ತೆ. ಸೊ ಕರ್ಮಯೋಗ ಜ್ಞಾನಯೋಗ ಇದ್ದಾಗೆ ಆ ದೃಷ್ಟಿಯಲ್ಲಿ ಶ್ರವಣ ಮನನಗಳನ್ನೇ ಜಾಸ್ತಿ ಮಾಡ್ಕೊಳ್ಳೋದು ಉಪಾಸನೆ, ಬರೀ ಪಾಠ ಪ್ರವಚನಲ್ಲೇ ಕಾಲ ಕಳೆಯೋದು ಹೆಚ್ಚಾಗಿ, ಅದು ಸಾಧನೆ. ಕೆಲವು ಧ್ಯಾನ ಮಾಡೋರು ಇರ್ತಾರೆ, ಕೆಲವು ಪಾಠ ಪ್ರವಚನ ಮಾಡೋರಲ್ಲಿ ಏನ್ ಮಾಡ್ತಾರೆ, ಧ್ಯಾನ ಮಾಡ್ತಾ ಓದ್ದವರು ಅದನ್ನ ಹೇಳ್ತಾರೆ. ಅಧ್ಯಾಯಃ ಧ್ಯಾನಾಂಗತ್ವಾತ್ ಸೈವ ಪ್ರಥಮಾಧಿಕರಣೇ ವಿಧೀಯತೆ. ಧ್ಯಾನದ ಅಂಗ ಅಂಬುದು ಶ್ರವಣ ಮರಣ ರೂಪವಾದ ಉಪಾಸನೆ. ಅದು ಮೊದಲು ಅದನ್ನು ಹೇಳ್ತಾರೆ. ಮೊದಲಿಗೆ ಸಾಧನೆ ಹೇಳ್ತಕ್ಕಂತ ವಿಚಾರ ಯಾವುದು ಅಂದ್ರೆ, ಈ ಅಧಿಕರಣ ಪೂರ್ತಿಯ ಪ್ರಥಮಾಧಿಕರಣದಲ್ಲಿ ಶ್ರವಣ ಮರಣಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಎಂಬುದು ವಿಶೇಷ. ಸಮಸ್ತ ಸಚ್ಛಾತ್ರ ಶ್ರವಣ ಮರಣಾಭ್ಯಾಂ ದೂರೋತ್ಸಾರಿತ ಅಜ್ಞಾನ ಸಂಶಯಾದಿ ಸಂಶಯ ವಿಪರ್ಯಯಸ್ಯ ಇವ ಧ್ಯಾನಾಧಿಕಾರಿತ್ವಾದಿತಿ ಭಾವಃ. ಸಮಸ್ತ ಸಚ್ಛಾಸ್ತ್ರ ಶ್ರವಣ ಮನನಾಭ್ಯಾಂ ದೂರೋತ್ಸಾರಿತ ಅಜ್ಞಾನ ಸಂಶಯ ವಿಪರ್ಯಯಸ್ಯೈವ. ಎಲ್ಲ ಶಾಸ್ತ್ರ ಓದ್ದಾಗ ಏನಾಗುತ್ತೆ ಅಂದ್ರೆ, ದೂರೋತ್ಸಾರಿತ ಅಜ್ಞಾನ ಸಂಶಯ ವಿಪರ್ಯಯಸ್ಯೈವ. ಅಜ್ಞಾನ ಪೂರ್ತಿ ಹೋಯ್ತು, ಸಂಶಯ ಹೋಯ್ತು, ಮಿಥ್ಯಾಜ್ಞಾನ ಹೋಯ್ತು, ಆಗ ಧ್ಯಾನ ಮಾಡಕ್ ಬರುತ್ತೆ. ಸ್ವಲ್ಪ ಸಂಶಯ ಇದ್ರೆ ಏನ್ ಮಾಡಕ್ ಬರೋದಿಲ್ಲ, ಧ್ಯಾನ ಮಾಡಕ್ ಬರೋದಿಲ್ಲ, ಅದು ಡಿಸ್ಟರ್ಬ್ ಮಾಡುತ್ತೆ. ಸಂಶಯ ಇದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋದು, ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಡೌಟ್ ಇಲ್ಲದೆ ಹೋದ್ರೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಎಲ್ಲ ದಾರಿ ಹುಡ್ಕೊಂಡು ಹೋಗ್ತಾ ಇರ್ತಾನ ಒಬ್ಬನು, ಒಬ್ರು ಯಾರೋ ಹೇಳಿದ್ರು ಡೌಟ್ ಬಂತು, ಅವಾಗ ಮುಂದೆ ಹೋಗ್ತಾ ಇರ್ತಾನೆ. ಫಾಸ್ಟ್ ಆಗಿ ಹೋಗೋದು, ಹೇಗೆ ಹೋಗ್ತಾನ ಅವನೀಗ, ಸ್ಲೋವಾಗಿ ಹೋಗ್ತಾನೆ, ಎಲ್ಲ ಮಾಡ್ಕೊಂಬ ಕಂಡಾಗೆಲ್ಲ ಕೇಳ್ತಾ ಕೇಳ್ತಾ ಹೋಗ್ತಾನೆ. ಸ್ಪೀಡ್ ಪಿಕಪ್ ಮಾಡಕ್ ಹೋಗೋದಿಲ್ಲ ಅವನು, ಯಾಕೆ ದಾರಿ ಕನ್ಫರ್ಮ್ ಆಗ್ತಾ ಇಲ್ಲ ಇನ್ನು ಕೂಡ. ಅದು ಮುಂದೆ ಹೋದ, ಮುಂದೆ ಹೋದ ತಕ್ಷಣ ಏನು ಡೌಟ್, ಹಿಂದೆ ಕೂತವ್ರು ಯಾರೋ ಇದ್ದ ಕಾಣೋದಿಲ್ಲ ಅಂದ್ರು, ಮತ್ತೆ ಸ್ಲೋ ಮಾಡ. ಆಮೇಲೆ ಏನ್ ಮಾಡ, ಮುಂದೆ ನೋಡ್ದ, ಕ್ಲಿಯರ್ ಆಗಿ ಗೊತ್ತಾಯ್ತು, ಹೇಳಿದ್ದು ದಾರಿ ಮುಂದೆ ತೋರಿಸ್ತಾ ಇದೆ, ಬೋರ್ಡ್ ತೋರಿಸ್ತಾ ಇದೆ. ಅವಾಗ ಏನ್ ಮಾಡ್ತಾನೆ, ಫುಲ್ ತಕ್ಷಣ ಒಂದೇ ನಿಶ್ಚಿಂತೆ ಆಗ, ಯಾಕೆ ಅಲ್ಲಿವರೆಗೆ ಡಿಸ್ಟರ್ಬೆನ್ಸ್ ಇತ್ತು ಅವನಿಗೆ, ಆ ಸ್ಪೀಡು ಪಿಕಪ್ ಮಾಡಕ್ ಆಗೋದಿಲ್ಲ. ಮತ್ತು ಅವರು ಮಾಡೋ ಮುಂದಕ್ಕೆ ಹೋಗೋದಿಲ್ಲ, ಲಿಫ್ಟ್ ಅಲ್ಲಿ ಮೆಲ್ಲಗೆ ಹೋಗ್ತಾ ಇರ್ತಾನೆ. ಆ ರೀತಿ ಪ್ಯಾಸೆಂಜರ್ ಇಲ್ದ ಹೋದ್ರೆ ರಿಕ್ಷಾ ಹೋಗೋ ರೀತಿನೇ ಬೇರೆ, ಪ್ಯಾಸೆಂಜರ್ ಇದ್ದ ಹೋಗೋ ರೀತಿನೇ ಬೇರೆ. ಪ್ಯಾಸೆಂಜರ್ ಇಲ್ದಾಗ ಮುಂದಕ್ಕೆ ಹೋಗೋದೇ ಇಲ್ಲ ಅವನು, ಕಣ್ಣು ಕಡೆ ಈ ನೋಡಿಕೆ ಮುಂದೆ ನೋಡಿ ಹೀಗೆ ನೋಡ್ತಿರ್ತಾನೆ, ಪಕ್ಕಕ್ಕೆ ಇದ್ದಾಗ ಈ ಕಡೆ ನೋಡೋದೇ ಇಲ್ಲ, ಮುಂದಕ್ಕೆ ಹೋಗ್ತಿರ್ತಾನೆ, ಕೈ ಅಡ್ಡಿಡಿದ್ರು ಹೋಗೋದಿಲ್ಲ, ಬೈಕೊತ್ತ ಹೋಗ್ತಾರೆ ಬಿಡೋದಿಲ್ಲ. ಅಂದ್ರೆ ಆ ಥರ ಒಂದು ಗಟ್ಟಿ ಆಗ್ಬೇಕು ಖುಷಿ ಯಾವಾಗಲೂ ಕೂಡ. ಪ್ಯಾಸೆಂಜರ್ ಇರೋದ್ರಿಂದ ಅವ್ನು ನಿಶ್ಚಿಂತೆ. ಆ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಏನ್ ಮಾಡಬೇಕು, ಶ್ರವಣ ಮರಣ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡ ಮೇಲೆ ಸಾಧ್ಯ. ಎಲ್ಲ ಶಾಸ್ತ್ರ ಅದಕ್ಕೆ ಓದಬೇಕು ಅಂದ್ರೆ ಎಲ್ಲ ಸಂಶಯ ಹೋದಕ್ಕೆ ಎಲ್ಲ ಶಾಸ್ತ್ರ ಓದಬೇಕು. ಎಲ್ಲ ಶಾಸ್ತ್ರ ಓದಿದ್ರೆ ಮಾತ್ರ ಎಲ್ಲ ಸಂಶಯ ಹೋಗೋದ್ರಿಂದ ನಾವು ಅದನ್ನು ಓದಲೇಬೇಕು ಅಂತ ಅರ್ಥ. ಹತ್ರ ಏ ಊಟ ಮಾಡ್ಕೊಂಡು ಬಂದಿರ್ತಾನೆ, ಫಸ್ಟ್ ಕ್ಲಾಸ್ ಊಟ ಮಾಡಿ, ಇದು ಸಂಶಯನೇ ಇಲ್ಲ. ಇನ್ನೊಬ್ರು ಬಂದು ಏನು ನಿಮಗೆ ಇದನ್ನ ಹಾಕಿದಾರೆ ಅಂತ ಕೇಳಿದ, ಸ್ವೀಟ್ ಹಾಕಿಲ್ಲ. ಏನೋ ನೀನು ಊಟ ಮಾಡಿ ಏನಲ್ತಾ ಇವಾಗ ಏನೋ ಮಿಸ್ ಆಗಿ ಶುರುವಾಗ್ಬಿಡುತ್ತೆ, ಅಯ್ಯೋ ನನಗೆ ಅದು ಹಾಕ್ಲಿಲ್ಲ 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 ಅಂತ. ಹೊಟ್ಟೆಗೆ ದೋಷ ಇಲ್ಲ, ಈಗ ಆ ಕೊರತೆ ತುಂಬಿಕೊಂಡ್ಬಿಡ್ತಾವ್ರಿ, ಆ ಟೇಸ್ಟ್ ಮಿಸ್ ಮಾಡ್ಕೊಂಡ ಹೋಗ್ತಾನೆ. ಆ ರೀತಿಯಲ್ಲಿ ಮಾಡಿದ್ದೆಲ್ಲ ಹೇಗೆ ತಿಂತಾನೋ, ಬರೆದಿದ್ದೆಲ್ಲ ಓದಬೇಕು, ಎಷ್ಟಾಗುತ್ತೆ ಅಷ್ಟು ಬಿಡಬಾರದು. ಸಮಸ್ತ ಸಚ್ಚಾಸ್ತ್ರ ಶ್ರವಣ ಮರಣಾಭ್ಯಾಮ್ ದೂರೋತ್ಸಾರಿತ ಅಜ್ಞಾನ ಸಂಶಯ ವಿಪರ್ಯಸ್ಯ ಇವ ಧ್ಯಾನಾಧಿಕಾರಿತ್ವಾದಿತಿ ಭಾವ. ಅತಏವ ಅತ್ರಾಸ್ತಿ ಶಾಸ್ತ್ರಾದಿ ಸಂಗತಿ. ಆಚಾರ್ಯ ಹೇಳ್ತಿರೋದು, ವೇದವ್ಯಾಸರು ಹೇಳ್ತಿರೋದು, ಎಲ್ಲ ಶಾಸ್ತ್ರ ಓದಿ ಅಂತ ಹೇಳಿ. ನಮ್ಮ ಜನ ಎಲ್ಲ ಸರ್ವಪುರ್ಣೆ ಓದೋದಿಲ್ಲ, ಗೊತ್ತಾಯ್ತಾ? ಎಲ್ಲ ಶಾಸ್ತ್ರ ಓದಿ ಅಂತ ಹೇಳಿದ್ರೆ ಸರ್ವಪುರ್ಣೆ ಪೂರ್ತಿ ಓದಿ ಹೋದ ಎಲ್ಲ ಶಾಸ್ತ್ರ ಏನು ಅಂತಾಗೈತೆ ಈಗ? ಅದಕ್ಕೆ ಅರ್ಥ ಮಾಡ್ಕೋಬೋದು. ಸರ್ವ ವೇದಾಂತ ಪ್ರತ್ಯಯ ಅಂದ್ರೆ ಸರ್ವಮೂಲ ವೇದಾಂತ ಪ್ರತ್ಯಯ. ಸಾವಿರ ಸರ್ವಮೂಲ ಪೂರ್ತಿ ಓದಿ ಎಲ್ಲ ಗ್ರಂಥ ಹುಡ್ಕೊಂಡು ಸಾಧ್ಯ ಇಲ್ಲ ಅಂತ ಆಚಾರ್ಯ ಏನ್ ಮಾಡಿದ್ರೆ ಈಗ? ಸರ್ವಪುರ್ಣ ಬರೆದಿದ್ದರಿಂದ ಒಟ್ಟಿಗೆ ಓದಿ ಎಲ್ಲ ಓದಂತೆ ಆಗ. ವೇದೋಚಿತಂ ಬ್ರಹ್ಮ ತಯೋಶ್ಚ ಸರ್ವಶಾಸ್ತ್ರ ಅವಿಷಯತ್ವೇ ಶಾಸ್ತ್ರಸ್ಯ. ಒಟ್ಟೇನಾಯ್ತು, ಅತಏವ ಅತ್ರ ಅಸ್ತಿ ಶಾಸ್ತ್ರಾದಿ ಸಂಗತಿ. ಆದ್ದರಿಂದ ಶಾಸ್ತ್ರಾದಿ ಸಂಗತಿ ಇದಕ್ಕಿದೆ ಅಂತಾಯ್ತು. ವಿಪರ್ಯಶ್ಚವ ಧ್ಯಾನಾಧಿಕಾರಿತ್ವಾದಿತಿ ಭಾವ. ಮುಂದೇನಿದೆ ಆದ್ಯ ಸೂತ್ರೇ